ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ.
ದೈವ ನೀನೇ ದೇವ, ನನ್ನ ಜೀವ ನನ್ನ ದೈವ ನೀನೇ ದೇವ, ನನಗಾಗಿ ಬಲಿಯಾದ ಕುರಿ ಮರಿಯೇ, ನನಗಾಗಿ ಬರಲಿರುವ ಯೇಸುವೆ, ನನ್ನ ಜೀವ ನನ್ನ ಶ್ರೇಷ್ಠವಾದ ಪ್ರೀತಿಗೆ ಶುದ್ಧವಾದ ಹೃದಯವು ನಿನಗರ್ಪಿಸುವೆ, ನನ್ನ ಜೀವ ನನ್ನ ದೈವ ನೀನೇ ದೇವ, ನನ್ನ ಜೀವ ನನ್ನ ದೈವ ಬಲಿಯಾಗಿರುವೆ, ಬಂಧು ಬಳಗವಾಗಿ ನನ್ನ ಜೊತೆ ಬಂದಿರುವೆ, ತಂದೆ ತಾಯಿ ಇಲ್ಲದೆ ತಬ್ಬಲಿಯಾಗಿರುವೆ, ಬಂಧು ಬಳಗವಾಗಿ ನನ್ನ ಜೊತೆ ಬಂದಿರುವೆ, ಕಣ್ಣೀರ ಒರೆಸಿದೆ ನನ್ನ ಪ್ರಿಯ ನಡೆಸುವಾತನೆ, ನನ್ನ ಜೀವ ನನ್ನ ದೈವ ನೀನೇ ದೇವ, ನನ್ನ ಜೀವ ನನ್ನ ದೈವ ನೀನೇ ದೇವ. ಜೀವ ನನ್ನ ದೈವ ನೀನೇ ದೈವ ನನ್ನ ಜೀವ ನನ್ನ ದೈವ ನೀನೇ ದೈವ
ನೀವು ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪೋಸ್ಟ್ ಬಾಕ್ಸ್ ನಂಬರ್ 1446 ಮಾರ್ಕೆಟ್ ಯಾರ್ಡ್ ಪುಣೆ 411037 ಮಹಾರಾಷ್ಟ್ರ ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ಡಯಟ್ ಮುಂದೆ ಲೂತರನು ಭಾಗ 7. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಮಹಾ ಹೋರಾಟ ಅನ್ನುವಂತಹ ಪುಸ್ತಕದಲ್ಲಿ ಧಾರ್ಮಿಕ ಸುಧಾರಕನಾದಂತಹ ಮಾರ್ಟಿನ್ ಲೂಥರ್ ರೋಮ್ ಸಭೆಯಿಂದ ಬೇರ್ಪಟ್ಟ ನಂತರ ಆತನು ಡಯಟ್ ಅನ್ನುವಂತಹ ಸಭೆಯ ಮುಂದೆ ವರ್ಮ್ಸ್ನಲ್ಲಿ ಯಾವ ರೀತಿಯಲ್ಲಿ ಆತನು ಬರ್ತಕ್ಕಂಥವನಾಗಿದ್ದಾನೆ, ಅಲ್ಲಿ ನಡೀತಕ್ಕಂತಹ ಒಂದು ದೊಡ್ಡ ವಿವಾದದಲ್ಲಿ ಮಾರ್ಟಿನ್ ಲೂಥರ್ ಹೇಗೆ ತನ್ನ ವಿಚಾರವನ್ನು ಸಮರ್ಥಿಸಿಕೊಳ್ತಕ್ಕಂಥವನಾಗಿದ್ದಾನೆ. ದೇವರ ವಾಕ್ಯದಿಂದ ಅಲ್ಲಿ ನೆರೆದಿದ್ದಂತಹ ಜನರಿಗೆ ಪೋಪ್ ವ್ಯವಸ್ಥೆಯ ಒಂದು ತಪ್ಪಾದಂತಹ ಬೋಧನೆಗಳು ಏನು ಎಂಬುದನ್ನು ಎತ್ತಿ ತೋರಿಸುವಂಥವನಾಗಿದ್ದಾನೆ. ಹಾಗಾಗಿ ಮಾರ್ಟಿನ್ ಲೂಥರ್ ವರ್ಮ್ಸ್ ಅನ್ನುವಂತಹ ಸ್ಥಳಕ್ಕೆ ಸಭೆಯಾಗಿ ಕೂಡಿ ಬಂದಿರತಕ್ಕಂತಹ ಎಲ್ಲ ರಾಜರು ಸಭೆಯ ಅಧಿಕಾರಿಗಳ ಮುಂದೆ ಚಾರ್ಲ್ಸ್ ರಾಜನ ಅಪ್ಪಣೆಯ ಮೇರೆಗೆ ಆತನು ಬಂದು ಯಾವ ರೀತಿಯಲ್ಲಿ ಮಂಡಿಸ್ತಕ್ಕಂಥವನಾಗಿದ್ದಾನೆ ತನ್ನ ವಾದವನ್ನು ಅನ್ನುವಂತಹ ವಿಚಾರವನ್ನು ನಾವು ಕಳೆದ ಸಂಚಿಕೆಯಲ್ಲಿ ನೋಡಿದ್ದೇವೆ. ಅದರ ಮುಂದುವರಿದ ಭಾಗವಾಗಿ ಇವತ್ತಿನ ದಿನದಲ್ಲೂ ಸಹ ಆ ವರ್ಮ್ಸ್ಗೆ ಹೋದಂತಹ ಮಾರ್ಟಿನ್ ಲೂಥರ್ನಿಗೆ ಸಿಕ್ಕಿದಂತಹ ಅದ್ಧೂರಿ ಸ್ವಾಗತ ಮತ್ತು ಅವನು ಯಾವ ರೀತಿಯಲ್ಲಿ ಅಲ್ಲಿ ತನ್ನ ಒಂದು ಪ್ರತಿಬಂಧಕಗಳನ್ನು ಮಂಡಿಸ್ತಕ್ಕಂಥವನಾಗಿದ್ದಾನೆ ಅನ್ನುವಂಥ ವಿಚಾರವನ್ನು ನಾವು ಮುಂದುವರಿದು ಈ ದಿನದಲ್ಲಿ ಧ್ಯಾನಿಸುವುದಕ್ಕಿಂತ ಮೊದಲು ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೇ, ದೇವ ನೀನು ಒಳ್ಳೆಯವನು, ಸಮಾಧಾನದ ಪ್ರಭು, ನೀತಿಯುಳ್ಳ ದೇವರಾಗಿದ್ದೀಯ ಸ್ವಾಮಿ. ಎಲ್ಲವನ್ನು ಸರಿಯಾದ ಸಮಯದಲ್ಲಿ ನೀನು ಮಾಡುವಂಥ ದೇವರು ಸ್ವಾಮಿ. ಎಲ್ಲ ಒಳ್ಳೆಯ ಕಾರ್ಯಗಳು ಪರಲೋಕದಿಂದ ಹಿಡಿದು ಬರ್ತಕ್ಕಂಥದ್ದಾಗಿದೆ ಎಂಬುದಾಗಿ ನಿನ್ನ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಈ ನಿಟ್ಟಿನಲ್ಲಿ ಮತ್ತೊಂದು ಆವರ್ತಿ ನಿನ್ನ ಮಕ್ಕಳು ಮಹಾ ಹೋರಾಟ ಅನ್ನುವಂತಹ ಪುಸ್ತಕದಿಂದ ಧಾರ್ಮಿಕ ಸುಧಾರಕನಾದಂತಹ ಮಾರ್ಟಿನ್ ಲೂಥರ್ ಆತನು ಸತ್ಯದ ಬೆಳಕನ್ನು ಹೇಗೆ ಸಕಲ ಜನರಿಗೂ ತಿಳಿಸಿದನು ಅನ್ನುವಂತಹ ಒಂದು ವಿಚಾರವನ್ನು ನಾವು ಕಲಿಯಲು ಹೋಗ್ತಕ್ಕಂಥವರಾಗಿದ್ದೇವೆ. ವಿಶೇಷವಾಗಿ ಡಯಟ್ ಅಂತಕ್ಕಂತಹ ಆ ಒಂದು ಸಭೆಯ ಮುಂದೆ ಆತನು ಯಾವ ರೀತಿಯಲ್ಲಿ ಸತ್ಯವನ್ನು ಪ್ರತಿಬಿಂಬಿಸ್ತಕ್ಕಂಥವನಾಗಿದ್ದಾನೆ ಎನ್ನುವಂತಹ ವಿಚಾರವನ್ನು ಕಲಿಯಲು ಹೋಗುವಂಥವರಾಗಿದ್ದೇವೆ. ಸ್ವಾಮಿ, ನಿನ್ನ ಆತ್ಮನ ಮುಖಾಂತರವಾಗಿ ಮಾತನಾಡು. ಪರಲೋಕದ ದೇವರು ಇದನ್ನು ಕೇಳುವಂತಹ ಮಕ್ಕಳ ಹೃದಯದಲ್ಲಿ ನೀನು ಸ್ವಾಮಿ ಮಾರ್ಟಿನ್ ಲೂಥರ್ ರೀತಿಯಲ್ಲಿ ಸತ್ಯವನ್ನು ಈ ಲೋಕಕ್ಕೆ ತಿಳಿಸ್ತಕ್ಕಂತಹ ಧೈರ್ಯವನ್ನು ನೀನು ಒದಗಿಸಿಕೊಡು. ಸ್ವಾಮಿ, ಅವರಲ್ಲಿ ವಿಶೇಷವಾದಂತಹ ಆಸಕ್ತಿಯನ್ನು ನೀನು ಹುಟ್ಟಿಚ್ಚು. ವಿಶೇಷವಾಗಿ ಈ ಒಂದು ಸಂದೇಶ ಅವರಿಗೆ ಆಶೀರ್ವಾದವನ್ನು ನೀಡುವಾಗಿಯೂ ಪರಲೋಕ ರಾಜ್ಯಕ್ಕೆ ನಡೆಸುವಂತಹ ಸತ್ಯವಾಗುವಾಗಿಯೂ ನಿನ್ನೆ ಮಾರ್ಪಡಿಸುವುದಾಗಿ ಯೇಸು ಸ್ವಾಮಿ ಸನ್ನಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿಯ ಕೇಳುಗರೆ, ಮಾರ್ಟಿನ್ ಲೂಥರ್ ಆತನು ಈ ಒಂದು ವರ್ಮ್ಸ್ ಅಂತಕ್ಕಂತಹ ಆ ಒಂದು ಸಭೆಯ ಮುಂದೆ ಚಕ್ರವರ್ತಿಯ ಅಪ್ಪಣೆಯ ಮೇರೆಗೆ ಬರ್ತಕ್ಕಂಥವನಾಗಿದ್ದಾನೆ. ಅವನು ಭಯಂಕರವಾಗಿ ದಣಿದಿದ್ದು ನಾಳೆಯ ದಿನದಲ್ಲಿ ನಡೆಯಬೇಕಾಗಿರತಕ್ಕಂತಹ ಒಂದು ಸಭೆಗೆ ತಯಾರಿಯನ್ನು ಮಾಡಿಕೊಳ್ಳುವಂಥವನಾಗಿದ್ದಾನೆ. ಆದರೂ ಸಹ ಅವನ ಮನಸ್ಸಿನಲ್ಲಿ ಏನೋ ಒಂದು ರೀತಿಯಲ್ಲಿ ಗೊಂದಲ. ನಂತರ ಆ ಸಭೆ ಆರಂಭವಾಗ್ತಕ್ಕಂಥದ್ದಾಗಿದೆ. ಆ ನಿಟ್ಟಿನಲ್ಲಿ ಮಾರ್ಟಿನ್ ಲೂಥರ್ ಮರುದಿನ ಸಭೆಗೆ ಹಾಜರಾಗಲು ಅವನಿಗೆ ಆಹ್ವಾನ ಬರತಕ್ಕಂಥದ್ದಾಗಿದೆ. ರಾಜರುಗಳಿಂದ, ಸಭೆಯ ಅಧಿಕಾರಿಗಳಿಂದ ಆತನನ್ನು ಕರೆದುಕೊಂಡು ಬರಲಾಗ್ತಕ್ಕಂಥದ್ದಾಗಿದೆ. ಆತನು ಅಲ್ಲಿಗೆ ಬರ್ತಕ್ಕಂಥವನಾಗಿದ್ದಾನೆ. ಈ ವರ್ಮ್ಸ್ ಅಂತಕ್ಕಂತಹ ಕೂಟಕ್ಕೆ ಬಂದು ಅಲ್ಲಿ ಅವನನ್ನು ಪ್ರೇಕ್ಷಕರ ಸಭಾಂಗಣಕ್ಕೆ ಕರೆದೊಯ್ಯಲು ಒಬ್ಬ ಚಕ್ರಾಧಿಪತಿಯ ಅಧಿಕಾರಿಯನ್ನ ನೇಮಿಸಲಾಗಿತ್ತು. ಆದರೂ ಅವನು ಕಷ್ಟಪಟ್ಟು ಆ ಸ್ಥಳವನ್ನು ತಲುಪುವವನಾಗಿದ್ದಾನೆ. ಆದರೆ ಅಲ್ಲಿ ಪೋಪ್ನ ಅಧಿಕಾರವನ್ನು ವಿರೋಧಿಸುವ ಧೈರ್ಯ ತೋರಿದ ಪಾದ್ರಿಯನ್ನು ನೋಡಲು ಉತ್ಸುಕರಾಗಿದ್ದಂತಹ ಪ್ರೇಕ್ಷಕರಿಂದ ಪ್ರತಿಯೊಂದು ದಾರಿಯು ಕಿಕ್ಕಿರಿದು ತುಂಬಿತ್ತು. ಮಾರ್ಟಿನ್ ಲೂಥರ್ ಆಗಿನ ಕಾಲದಲ್ಲಿ ಪೋಪ್ ಅಂತಕ್ಕಂತಹ ಒಂದು ಸರ್ವ ಅಧಿಕಾರಿ, ಆ ರಾಜಕೀಯ ಮತ್ತು ಧಾರ್ಮಿಕವಾಗಿ ಆಡಳಿತ ಮಾಡತಕ್ಕಂತಹ ಎಲ್ಲ ರಾಜರುಗಳನ್ನು ತಮ್ಮ ಕೈ ಕೆಳಗಡೆ ಇಟ್ಟುಕೊಂಡು ಜನಗಳನ್ನು ಆಡಳಿತ ಮಾಡತಕ್ಕಂತಹ ಆ ಒಂದು ಪೋಪ್ ಮಾರ್ಗಕ್ಕೆ ವ್ಯವಸ್ಥೆಗೆ ವಿರುದ್ಧವಾಗಿ ಮಾರ್ಟಿನ್ ಲೂಥರ್ ನಿಂತಿರತಕ್ಕಂತಹ ವಿಚಾರವನ್ನು ಯಾರು ಈ ವ್ಯಕ್ತಿ ಯಾವ ರೀತಿಯಲ್ಲಿ ಸುಧಾರಣೆಯನ್ನು ತರತಕ್ಕಂತನಾಗಿದ್ದಾನೆ, ಆತನನ್ನು ನೋಡಲು ದಾರಿ ಉದ್ದಕ್ಕೂ ಸಹ ಜನರು ಕಿಕ್ಕಿರಿದು ತುಂಬಿರತಕ್ಕಂಥವರಾಗಿದ್ದಾರೆ. ಆದರೆ ಅವನು ತನ್ನ ನ್ಯಾಯಾಧೀಶರ ಸನ್ನಿಧಿಯನ್ನು ಪ್ರವೇಶಿಸಲು ಹೊರಟಾಗ ಒಬ್ಬ ಮುದುಕ ಸೇನಾಧಿಪತಿ, ಅನೇಕ ಯುದ್ಧಗಳ ನಾಯಕ, ಅವನಿಗೆ ದಯೆಯಿಂದ ಈ ರೀತಿಯಾಗಿ ಹೇಳುವಂತೆವನಾಗಿದ್ದಾನೆ. ಏನೆಂಬುದಾಗಿ ನಾವು ನೋಡಬೇಕಾದರೆ, ಒಬ್ಬ ಬಡ ಪಾದ್ರಿ ನಮ್ಮ ಯುದ್ಧಗಳಲ್ಲಿ ನನಗಿಂತ ಅಥವಾ ಇತರ ಯಾವುದೇ ದಳಪತಿಗಳು ಹಿಂದೆಂದಿಗಿಂತಲೂ ತೆಗೆದುಕೊಂಡ ನಿಲುವಿಗಿಂತಲೂ ಉದಾತ್ತವಾದಂತಹ ನಿಲುವನ್ನು ಈಗ ತೆಗೆದುಕೊಂಡಿದ್ದೀರಿ. ಆದರೆ ನಿನ್ನ ಉದ್ದೇಶವು ನ್ಯಾಯಸಮ್ಮತವಾಗಿದ್ದರೆ ಮತ್ತು ಅದರ ಬಗ್ಗೆ ನಿನಗೆ ಖಚಿತವಾಗಿದ್ದರೆ ದೇವರ ಹೆಸರಿನಲ್ಲಿ ಅದನ್ನು ಮುಂದುವರಿಸು ಮತ್ತು ಯಾವುದಕ್ಕೂ ಹೆದರಬೇಡ. ದೇವರು ನಿನ್ನನ್ನು ಕೈಬಿಡುವುದಿಲ್ಲ ಎಂಬುದಾಗಿ ಆ ಒಬ್ಬ ಸೈನಿಕ, ವಯಸ್ಸಾದಂತಹ ಸೇನಾಧಿಪತಿ ಹೇಳುವಂತಹ ಒಂದು ಮಾತು ಇದಾಗಿದೆ ಪ್ರಿಯ ಕೇಳುಗರೆ. ನಂತರ ಕೊನೆಗೆ ಮಾರ್ಟಿನ್ ಲೂಥರ್ ಸಭೆಯ ಮುಂದೆ ನಿಂತುಕೊಳ್ಳಬೇಕಾದಂತಹ ಒಂದು ಸನ್ನಿವೇಶ ಏರ್ಪಡ್ತಕ್ಕಂಥದ್ದಾಗಿದೆ. ಹಾಗೆ ಅವನು ಸಭೆಯ ಮುಂದೆ ಬರತಕ್ಕಂಥವನಾಗಿದ್ದಾನೆ. ಚಕ್ರವರ್ತಿಯು ಸಿಂಹಾಸನ ರೂಢನಾದನು. ಅವನ ಸುತ್ತಲೂ ಸಾಮ್ರಾಜ್ಯದ ಅತ್ಯಂತ ಪ್ರಸಿದ್ಧ ವ್ಯಕ್ತಿಗಳು ಉಪಸ್ಥಿತರಿದ್ದರು. ಮಾರ್ಟಿನ್ ಲೂಥರ್ ತನ್ನ ನಂಬಿಕೆಗೆ ಉತ್ತರಿಸಬೇಕಾದ ಇಂತಹ ಪ್ರಭಾವಶಾಲಿಯಾದಂಥ ಸಭೆಯ ಮುಂದೆ ಹಿಂದೆಂದು ಯಾವ ವ್ಯಕ್ತಿಯೂ ಕಾಣಿಸಿಕೊಂಡಿರಲಿಲ್ಲ. ಈ ನೋಟವೇ ಸ್ವತಃ ಪೋಪ್ ವ್ಯವಸ್ಥೆಯ ಮೇಲೆ ಒಂದು ವಿಜಯದ ಸಂಕೇತದಂತಿತ್ತು. ಪೋಪ್ ಲೂಥರ್ನನ್ನು ಖಂಡಿಸಿದನು ಮತ್ತು ಲೂಥರ್ ಈಗ ನ್ಯಾಯಾಧಿಕರಣದ ಮುಂದೆ ನಿಂತುಕೊಂಡಿದ್ದನ್ನು ಈ ಕೃತ್ಯದ ಮೂಲಕ ಲೂಥರ್ ಪೋಪ್ಗಿಂತ ಹೆಚ್ಚಿನವನೆನಿಸಿಕೊಂಡಿದ್ದನು. ಪೋಪ್ ಅವನನ್ನು ಹೊಂದು ಆದೇಶದ ಅಡಿಯಲ್ಲಿ ಇರಿಸಿ ಅವನನ್ನು ಎಲ್ಲ ಮಾನವ ಸಮಾಜದಿಂದ ಬೇರ್ಪಡಿಸಿದನು. ಆದರೂ ಅವನನ್ನು ಗೌರವಿತವಾಗಿ ಯಾವ ರೀತಿಯಲ್ಲಿ ಅಂದರೆ ಉತ್ತಮ ಗೌರವಿತವಾಗಿ ಭಾಷೆಯಿಂದ ಮಾತಾಡಿಸಲಾಯಿತು ಮತ್ತು ಪ್ರಪಂಚದ ಅತ್ಯಂತ ಪ್ರಭಾವಶಾಲಿ ಸಭೆಯ ಮುಂದೆ ಅವನನ್ನು ಬರಮಾಡಿಕೊಳ್ಳಲಾಯಿತು. ಪೋಪ್ ಅವನನ್ನು ನಿರಂತರ ಮೌನಕ್ಕೆ ದೂಡಬೇಕೆಂದಿದ್ದನು. ಆದರೆ ಈ ಲೂಥರ್ ಕ್ರೈಸ್ತ ಪ್ರಪಂಚದ ದೂರ ದೂರದ ಸ್ಥಳಗಳಿಂದ ಒಟ್ಟುಗೂಡಿಸಲ್ಪಟ್ಟ ಸಾವಿರಾರು ಗಮನವಿಟ್ಟು ಆಲಿಸುವ ಕೇಳುಗರ ಮುಂದೆ ಮಾತನಾಡಲಿದ್ದನು. ಹೀಗೆ ಲೂಥರನ ಕಾರಣದಿಂದ ಅಗಾಧವಾದಂಥ ಕ್ರಾಂತಿಯೊಂದು ಅಲ್ಲಿ ಸಂಭವಿಸಿತು. ರೋಮ್ನ ಪೋಪ್ ಸಾಮ್ರಾಜ್ಯ ಆಗಾಗಲೇ ತನ್ನ ಸಿಂಹಾಸನದಿಂದ ಕೆಳಗಿಳಿದಿತ್ತು ಮತ್ತು ಪಾದ್ರಿಯೊಬ್ಬನ ಧ್ವನಿಯೇ ಆ ಅವಮಾನಕ್ಕೆ ಕಾರಣವಾಯಿತು. ಇಲ್ಲಿ ಪ್ರಿಯ ಕೇಳುಗರೆ, ನಾವು ಗಮನಿಸಬೇಕಾದಂತಹ ಅಂಶವೇನೆಂದರೆ ಮಾರ್ಟಿನ್ ಲೂಥರ್ ಆ 95 ಪ್ರತಿಬಂಧಕಗಳನ್ನು ಯಾವಾಗ ಆ ದೇವಾಲಯದ ಮುಂದೆ ಅಂಟಿಸಿದನು ಆಗಲೇ ಎಲ್ಲರಿಗೂ ಸಹ ಪೋಪ್ ವ್ಯವಸ್ಥೆಯ ಒಂದು ತಪ್ಪಾದಂಥ ಬೋಧನೆ ಏನು, ಅವರ ಒಂದು ಕಾರ್ಯತಂತ್ರ ಏನು ಎಂಬುದಾಗಿ ಎಲ್ಲರಿಗೂ ಗೊತ್ತಾಯಿತು. ಇದನ್ನು ಅರಿತುಕೊಂಡಂತಹ ಪೋಪ್ ಮಾರ್ಗ ಈಗಾಗಲೇ ನಲುಗಿ ಹೋಗಿತ್ತು. ಈಗ ಮಾರ್ಟಿನ್ ಲೂಥರ್ ಆ ಒಂದು ದೊಡ್ಡ ಸಭೆಯ ಮುಂದೆ ಹಿಂದೆಂದೂ ಆ ರೀತಿಯಾಗಿ ನಡೆಯದಂತಹ ಒಂದು ಸಭೆಯ ಮುಂದೆ ಬಂದು ಅವನು ಹೇಳ್ತಕ್ಕಂತಹ ಒಂದು ಸನ್ನಿವೇಶ ಏರ್ಪಡ್ತಕ್ಕಂಥದ್ದಾಗಿದೆ ಅಂದರೆ ಪೋಪ್ ಮಾರ್ಗಕ್ಕೆ ಅದು ನುಂಗಲಾರದ ತುತ್ತಾಗಿತ್ತು ಮತ್ತು ಸಿಂಹಾಸನದಿಂದ ಕೆಳಗಿಳುವಂತಹ ಒಂದು ಪರಿಸ್ಥಿತಿ ಏರ್ಪಟ್ಟಿತ್ತು ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಅದು ಪಾದ್ರಿ ಒಬ್ಬನು ಆ ಒಂದು ಮಾರ್ಗಕ್ಕೆ ಅವಮಾನ ಮಾಡಿದ ರೀತಿ ಎಂಬುದಾಗಿ ಅವರು ನೆನೆಸಿಕೊಳ್ತಕ್ಕಂಥವರಾಗಿದ್ದಾರೆ. ಆದರೆ ಆ ಶಕ್ತಿಶಾಲಿ ಮತ್ತು ಅಧಿಕಾರಸ್ಥರ ಸಭೆಯ ಉಪಸ್ಥಿತಿಯಲ್ಲಿ ಕೆಳವರ್ಗದಲ್ಲಿ ಜನಿಸಿದಂತಹ ಮಾರ್ಟಿನ್ ಲೂಥರ್ ಒಬ್ಬ ಸುಧಾರಕನಾಗಿ ಇಲ್ಲಿ ಬರ್ತಕ್ಕಂಥದ್ದು ಅನೇಕರಿಗೆ ಬೆರಗುಗೊಂಡಂತೆ ಮತ್ತು ಮುಜುಗರಕ್ಕೆ ಒಳಗಾದಂತೆ ಆಯಿತು. ಆದರೆ ಅವನ ಭಾವನೆಗಳನ್ನು ಗಮನಿಸಿದ ಅನೇಕ ರಾಜಕುಮಾರರು ಅವನ ಬಳಿಗೆ ಬಂದು ಮತ್ತು ಅವರಲ್ಲಿ ಒಬ್ಬನು ದೇಹವನ್ನು ಕೊಲ್ಲುವವರಿಗೆ ಹೆದರಬೇಡಿರಿ, ಆದರೆ ಆತ್ಮವನ್ನು ಕೊಲ್ಲಲು ಸಾಧ್ಯವಾಗುವುದಿಲ್ಲ ಎಂದು ಪಿಸುಮಾತಿನಿಂದ ಹೇಳುವವರಾಗಿದ್ದರು. ಇನ್ನೊಬ್ಬನು ಅವನ ಬಳಿಗೆ ಬಂದು ನನಗೋಸ್ಕರ ನೀವು ಅಳುವುದರ ಮತ್ತು ರಾಜರ ಮುಂದೆ ಹಾಜರಾಗಿಸಲ್ಪಟ್ಟಾಗ ನೀವು ಏನು ಹೇಳಬೇಕು ಅದನ್ನ ನಿನ್ನ ಪರಲೋಕದ ತಂದೆ ಆತ್ಮನು ನಿಮಗೆ ತಿಳಿಯಪಡಿಸುವನು ಎಂದು ಪಿಸುಮಾತಿನಿಂದ ಹೇಳಿದನು. ಹೀಗೆ ಕ್ರಿಸ್ತನ ಮಾತುಗಳನ್ನು ಲೋಕದ ಮಹಾಪುರುಷರು ನಿರೀಕ್ಷೆಯ ಸಮಯದಲ್ಲಿ ಆತನ ಸೇವೆಯನ್ನು ಬಲಪಡಿಸಲಿಕ್ಕಾಗಿ ಹೇಳುವವರಾದರು. ಇಬ್ಬರು ರಾಜಕುಮಾರರು ಬಂದು ಮಾರ್ಟಿನ್ ಲೂಥರ್ಗೆ ಪ್ರೋತ್ಸಾಹವನ್ನು ಕೊಡತಕ್ಕಂಥವರಾಗಿದ್ದಾರೆ. ದೇವರ ವಾಕ್ಯದ ನಿಮಿತ್ತವಾಗಿ ನೆನೆಸ್ಕೊಳ್ಳಿರಿ, ಅಂದು ಯೇಸು ಸ್ವಾಮಿ ಹೇಳಿದಂಥ ವಿಚಾರ ನಿಮ್ಮನ್ನ ಅನೇಕ ಸಭಾಮಂದಿರ ಮುಂದೆ, ಸಭಾ ನಾಯಕರುಗಳ ಮುಂದೆ, ಅರಸರುಗಳ ಮುಂದೆ ನಿಲ್ಲಿಸ್ತಕ್ಕಂಥವರಾಗಿದ್ದಾರೆ. ಆಗ ನೀವು ಏನು ಮಾತನಾಡಬೇಕೆಂಬುದಾಗಿ ನೀವು ಯೋಚಿಸಬೇಡ್ರಿ, ಪರಿಶುದ್ಧಾತ್ಮನು ಮಾತನಾಡತಕ್ಕಂಥವರಾಗಿದ್ದಾನೆ ಎಂಬುದಾಗಿ ಆತನು ಹೇಳಿದಂತಹ ಅದೇ ವಾಗ್ದಾನದ ವಿಚಾರವನ್ನ ಇಲ್ಲಿ ಮಾರ್ಟಿನ್ ಲೂಥರ್ಗೆ ಪಿಸುಗುಟ್ಟುವ ರೀತಿಯಲ್ಲಿ ಒಂದು ಚಿಕ್ಕ ಶಬ್ದದಲ್ಲಿ ಹೇಳುವಂತವರಾಗಿದ್ದಾರೆ. ಇನ್ನೊಬ್ಬರು ಹೇಳ್ತಕ್ಕಂಥವರಾಗಿದ್ದಾರೆ, ಈ ಲೋಕದ ಮನುಷ್ಯರು ಕೇವಲ ದೇಹವನ್ನು ನಾಶ ಮಾಡಬಹುದು, ಆದರೆ ಆತ್ಮವನ್ನು ಯಾರಿಂದಲೂ ಕೊಲ್ಲಲು ಸಾಧ್ಯವಿಲ್ಲ ಅಂತಕ್ಕಂತಹ ಪೌಲನ ಒಂದು ವಾಗ್ದಾನದ ವಿಚಾರವನ್ನು ತಿಳಿಸಿಕೊಡ್ತಕ್ಕಂಥದ್ದನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ ಇಲ್ಲಿ ಪ್ರಿಯ ಕೇಳುಗರೆ. ಇದರಿಂದ ಬಲಗೊಂಡಂತಹ ದೇವರ ಸೇವಕನಾದಂತಹ ಸುಧಾರಕನಾದಂತಹ ಮಾರ್ಟಿನ್ ಲೂಥರ್ ಹೇಳುವಂತವನಾಗಿದ್ದಾನೆ. ಲೂಥರನನ್ನು ಈಗ ಚಕ್ರವರ್ತಿಯ ಸಿಂಹಾಸನದ ಮುಂದೆ ನೇರವಾಗಿ ನಿಂತುಕೊಳ್ಳುವ ಒಂದು ಸ್ಥಾನಕ್ಕೆ ಕರೆದೊಯ್ಯಲಾಯಿತು. ಕಿಕ್ಕಿರಿದು ತುಂಬಿದಂತಹ ಸಭೆಯ ಮೇಲೆ ಆಳವಾದ ಮೌನ ಆವರಿಸಿತು. ಆಗ ಒಬ್ಬ ಚಕ್ರಾಧಿಪತಿಯ ಅಧಿಕಾರಿಯು ಎದ್ದು ಲೂಥರನ ಬರಹಗಳ ಒಂದು ಸಂಗ್ರಹವನ್ನು ತೋರಿಸುತ್ತಾ, ಮಾರ್ಟಿನ್ ಲೂಥರನಾದಂತಹ ಈ ಸುಧಾರಕನು ಎರಡು ಪ್ರಶ್ನೆಗಳಿಗೆ ಉತ್ತರಿಸುವಂತೆ ಒತ್ತಾಯಿಸಿದನು. ಅವನು ಅವುಗಳನ್ನು ತನ್ನದೆಂದು ಒಪ್ಪಿಕೊಳ್ಳುವನೇ ಮತ್ತು ಅದರಲ್ಲಿ ತಾನು ಪ್ರತಿಪಾದಿಸಿದಂತಹ ತನ್ನ ಅಭಿಪ್ರಾಯಗಳನ್ನು ಹಿಂತೆಗೆದುಕೊಳ್ಳಲು ಪ್ರಸ್ತಾವ ಮಂಡಿಸುವನೇ. ಪುಸ್ತಕಗಳ ಶೀರ್ಷಿಕೆಗಳನ್ನು ಓದಿದ ನಂತರ ಲೂಥರ್ ಮೊದಲ ಪ್ರಶ್ನೆಗೆ ಈ ಪುಸ್ತಕಗಳು ತನ್ನದೆಂದು ಒಪ್ಪಿಕೊಳ್ಳುವವನಾಗಿದ್ದಾನೆ. ಎರಡನೇ ಪ್ರಶ್ನೆಗೆ ಸಂಬಂಧಿಸಿದಂತೆ ಇದು ನಂಬಿಕೆ ಮತ್ತು ಆತ್ಮಗಳ ರಕ್ಷಣೆಗೆ ಸಂಬಂಧಿಸಿದ ಪ್ರಶ್ನೆಯಾಗಿದೆ ಮತ್ತು ಇದು ಪರಲೋಕ ಅಥವಾ ಭೂಲೋಕಗಳಲ್ಲಿರುವ ಅತ್ಯಂತ ದೊಡ್ಡ ಮತ್ತು ಅತಿ ಅಮೂಲ್ಯ ನಿಧಿಯಾದ ದೇವರ ವಾಕ್ಯವನ್ನು ಒಳಗೊಂಡಿದೆ ಎಂಬುದನ್ನು ಗಮನದಲ್ಲಿ ಇಟ್ಟುಕೊಂಡು ನಾನು ಯೋಚಿಸದೆ ಉತ್ತರಿಸುವುದಾದರೆ ನಾನು ವಿವೇಚನ ರಹಿತವಾಗಿ ವರ್ತಿಸಿದಂತಾಗುತ್ತದೆ. ಪರಿಸ್ಥಿತಿಯ ಬೇಡಿಕೆಗಳಿಗಿಂತ ಕಡಿಮೆ ಅಥವಾ ಸತ್ಯವು ಅಪೇಕ್ಷಿಸುವುದಕ್ಕಿಂತ ಹೆಚ್ಚಿನದನ್ನು ನಾನು ದೃಢೀಕರಿಸಬಹುದು ಮತ್ತು ಮನುಷ್ಯರ ಮುಂದೆ ನನ್ನನ್ನು ನಿರಾಕರಿಸುವವನನ್ನು ಪರಲೋಕದಲ್ಲಿರುವ ನನ್ನ ತಂದೆಯ ಮುಂದೆಯೂ ಅವನನ್ನು ನಿರಾಕರಿಸುವೆನು ಎಂಬ ಕ್ರಿಸ್ತನ ಈ ಮಾತಿಗೆ ವಿರುದ್ಧವಾಗಿ ನಾನು ಪಾಪ ಮಾಡಬಹುದು ಎಂಬುದಾಗಿ ಮತ್ತಾಯನ ಬರೆದ ಸುವಾರ್ತೆ 10:33 ವಚನದಲ್ಲಿ ಯೇಸು ಸ್ವಾಮಿ ತಿಳಿಸಿದಂಥ ವಾಕ್ಯವನ್ನು ಅಲ್ಲಿ ಮಂಡಿಸುವಂತೆವನಾಗಿದ್ದಾನೆ. ಈ ಕಾರಣಕ್ಕಾಗಿಯೇ ನಾನು ನಿಮ್ಮ ಸಾಮ್ರಾಜ್ಯಶಾಹಿ ಮಹಿಮೆಯನ್ನು ವಿನಮ್ರತೆಯಿಂದ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಾನು ಮಾತನಾಡದೆ ಉತ್ತರಿಸುವಂತೆ ನನಗೆ ಸಮಯ ಅವಕಾಶವನ್ನು ಕೊಡುವಂತೆ ಬೇಡಿಕೊಳ್ಳುತ್ತೇನೆ ಎಂಬುದಾಗಿ ಮಾರ್ಟಿನ್ ಲೂಥರ್ ತುಂಬಿದಂತಹ ಆ ಸಭೆಯಲ್ಲಿ ಹೇಳುವಂತವನಾಗಿದ್ದಾನೆ. ಮೊದಲನೇದಾಗಿ ಒಪ್ಪಿಕೊಳ್ತಕ್ಕಂಥವನಾಗಿದ್ದಾನೆ, ನನ್ನದೇ ಆ ಪುಸ್ತಕ ಎಂಬುದಾಗಿ ಎರಡನೆಯ ಪ್ರಶ್ನೆಗೆ ಆತನು ಉತ್ತರಿಸಲು ಅವಕಾಶವನ್ನು ಕೇಳ್ತಕ್ಕಂಥವನಾಗಿದ್ದಾನೆ. ಯಾಕೆಂದರೆ ದೇವರ ವಾಕ್ಯವನ್ನು ನಾವು ಸರಿಯಾಗಿ ಹೇಳಬೇಕು, ಯಾಕೆಂದರೆ ದೇವರು ನಮಗೆ ಆ ವಾಕ್ಯವನ್ನು ಪವಿತ್ರವಾಗಿ ನಮಗೆ ನೀಡಿದ್ದಾನೆ ಎಂಬುದಾಗಿ ಅಲ್ಲಿ ಹೇಳುವಂತವನಾಗಿದ್ದಾನೆ. ಈ ವಿನಂತಿಯನ್ನು ಮಾಡುವಾಗ ಲೂಥರ್ ಬುದ್ಧಿವಂತಿಕೆಯಿಂದ ನಡೆದುಕೊಂಡನು. ಅವನು ಭಾವೋದ್ರೇಕದಿಂದ ಅಥವಾ ಪ್ರಚೋದನೆಯಿಂದ ವರ್ತಿಸಲಿಲ್ಲ ಎಂದು ಅವನು ಮಾತನಾಡುವ ರೀತಿಯೇ ಸಭೆಗೆ ಮನವರಿಕೆ ಮಾಡಿಕೊಟ್ಟಿತು. ಅಂತಹ ಶಾಂತಿಯತೆ ಮತ್ತು ಸ್ವಯಂ ಹತೋಟಿ ತನ್ನನ್ನು ತಾನು ಧೈರ್ಯಶಾಲಿ ಮತ್ತು ರಾಜಿ ಆಗದವನೆಂದು ತೋರಿಸಿದ ಒಬ್ಬನಲ್ಲಿ ಅನಿರೀಕ್ಷಿತವಾಗಿ ಕಂಡುಬಂದು ಅವನ ಶಕ್ತಿಯನ್ನು ಹೆಚ್ಚಿಸಿತು ಮತ್ತು ನಂತರ ತನ್ನ ವಿರೋಧಿಗಳನ್ನು ಆಶ್ಚರ್ಯಚಕಿತಗೊಳಿಸುವ ಹಾಗೂ ನಿರಾಸೆಗೊಳಿಸುವ ವಿವೇಕ, ನಿರ್ಧಾರ, ಬುದ್ಧಿವಂತಿಕೆ ಮತ್ತು ಘನತೆಯಿಂದ ಉತ್ತರಿಸಲು ಅವನಿಗೆ ಅಣುವು ಮಾಡಿಕೊಟ್ಟಿತು. ಮತ್ತು ಅವರ ಉದ್ದಟತನ ಹಾಗೂ ಅಹಂಕಾರವನ್ನು ಅಲ್ಲಿ ಗದರಿಸಿತು. ಮಾರನೆಯ ದಿನ ಅವನು ತನ್ನ ಅಂತಿಮ ಉತ್ತರವನ್ನು ನೀಡಲು ಬರಬೇಕಾಗಿತ್ತು. ಸತ್ಯಕ್ಕೆ ವಿರುದ್ಧವಾಗಿ ಸಂಯೋಜಿಸಲ್ಪಟ್ಟಂತಹ ಶಕ್ತಿಗಳನ್ನು ಕುರಿತು ಯೋಚಿಸುತ್ತಿರುವಾಗ ಅವನ ಹೃದಯವು ಸ್ವಲ್ಪ ಸಮಯದವರೆಗೆ ಅವನೊಳಗೆ ಕುಂದಿಹೋಯಿತು. ಅವನ ನಂಬಿಕೆ ಕುಸಿಯಿತು. ಭಯ ಮತ್ತು ನಡುಕ ಅವನನ್ನು ಆವರಿಸಿಕೊಂಡಿದ್ದವು ಮತ್ತು ಭೀತಿ ಮನಸ್ಸನ್ನು ತುಂಬಿಕೊಂಡಿತು. ಅವನ ಮುಂದೆ ಅಪಾಯಗಳು ದ್ವಿಗುಣಗೊಂಡಿದ್ದವು. ಅವನ ಶತ್ರುಗಳು ಜಯಶಾಲಿಗಳಾಗುವಂತೆ ತೋರಿತು ಮತ್ತು ಕತ್ತಲೆಯ ಶಕ್ತಿಗಳು ಮೇಲುಗೈ ಸಾಧಿಸುವಂತೆ ಅವನಿಗೆ ಕಂಡುಬರ ತೋರಿತು. ಮೋಡಗಳು ಅವನ ಸುತ್ತಲೂ ಒಡ್ಡುಗಟ್ಟಿದ್ದವು ಮತ್ತು ಅವನನ್ನು ದೇವರಿಂದ ಬೇರ್ಪಡಿಸುವಂತೆ ಅವೆಲ್ಲವೂ ಸಹ ತೋರಿತು. ಸೇನಾಧೀಶ್ವರನಾದಂಥ ಪ್ರಭು ತನ್ನೊಂದಿಗೆ ಇರುತ್ತಾನೆ ಎಂಬ ಭರವಸೆಗಾಗಿ ಅವನು ಆತರೆಯುತ್ತಿದ್ದನು. ಆತ್ಮದ ವ್ಯಥೆಯಿಂದ ಅವನು ಅಡ್ಡಬಿದ್ದು ದೇವರನ್ನ ಹೊರತುಪಡಿಸಿ ಬೇರೆ ಯಾರಿಗೂ ಪೂರ್ಣವಾಗಿ ಅರ್ಥವಾಗದ ತನ್ನ ಒಡೆಯ ಹೃದಯದ ವೇದನೆಗಳನ್ನು ದೇವರ ಮುಂದೆ ಭಿನ್ನಯಿಸಿಕೊಂಡನು. ಯಾವ ರೀತಿಯಲ್ಲಿ ಎಂಬುದಾಗಿ ನಾವು ನೋಡುವುದಾದರೆ ಆತನು ಕೇಳುವಂತನಾಗಿದ್ದಾನೆ. ಸರ್ವಶಕ್ತನಾದಂತಹ ಶಾಶ್ವತನು ನಿತ್ಯನಾದಂತಹ ದೇವರೇ, ಈ ಲೋಕವು ಎಷ್ಟೊಂದು ಭಯಾನಕವಾಗಿದೆ ಎಂದು ಅವನು ದೇವರಲ್ಲಿ ಬೇಡಿಕೊಳ್ಳುವವನಾಗಿದ್ದಾನೆ. ಹೀಗೋ ಅದು ನನ್ನನ್ನು ನುಂಗಲು ತನ್ನ ಬಾಯಿಯನ್ನು ತೆರೆಯುತ್ತಿದೆ. ಆದರೆ ನಾನು ಅಲ್ಪವಿಶ್ವಾಸಿ, ಈ ಪ್ರಪಂಚದ ಬಲದ ಮೇಲೆ ಮಾತ್ರ ನಾನು ನನ್ನ ನಂಬಿಕೆಯನ್ನು ಇಡುವುದಾದರೆ ಎಲ್ಲವೂ ಮುಗಿದು ಹೋಗುತ್ತದೆ ಎಂಬುವಂತೆಯೇ ಸರಿಯೇ. ಆದರೆ ನನ್ನ ಕೊನೆಯ ಗಳಿಗೆ ಬಂದಿದೆ, ನನ್ನ ಖಂಡನೆಯನ್ನು ಘೋಷಿಸಲಾಗಿದೆ. ಓ ದೇವರೇ, ಲೋಕದ ಎಲ್ಲ ವಿವೇಕದ ವಿರುದ್ಧ ನೀನು ನನಗೆ ಸಹಾಯ ಮಾಡು, ದಯವಿಟ್ಟು ಸಹಾಯ ಮಾಡು. ನೀನೊಬ್ಬನು ಮಾತ್ರ ನನಗೆ ಸಹಾಯ ಮಾಡಬಲ್ಲೆ ಎಂಬುದನ್ನು ನಾನು ಅರಿತಿದ್ದೇನೆ. ಯಾಕೆಂದರೆ ಇದು ನನ್ನ ಕೆಲಸವಲ್ಲ, ಆದರೆ ಈ ಕೆಲಸ ನಿನ್ನದು. ಇಲ್ಲಿ ನಾನು ಮಾಡುವಂಥದ್ದು ಏನೇನೋ ಇಲ್ಲ. ಪ್ರಪಂಚದ ಈ ಮಹಾನ್ ವ್ಯಕ್ತಿಗಳೊಂದಿಗೆ ನಾನು ಪೈಪೋಟಿ ಮಾಡುವಂಥದ್ದು ಏನೂ ಇಲ್ಲ, ಆದರೆ ಅವರ ವಿರುದ್ಧ ಹೋರಾಡಲು ಕಾರಣ ನಿನ್ನಲ್ಲಿದೆ ಮತ್ತು ಅದು ಒಂದು ನೀತಿಯು ಹಾಗೂ ಶಾಶ್ವತದ ಕಾರಣವಾಗಿದೆ. ಓ ದೇವರೇ, ನನಗೆ ಸಹಾಯ ಮಾಡು. ನಂಬಿಗಸ್ತನು ಮತ್ತು ಬದಲಾಗದಂತಹ ದೇವರೇ, ಯಾವ ಮನುಷ್ಯನಲ್ಲಿಯೂ ನಾನು ನನ್ನ ನಂಬಿಕೆಯನ್ನು ಇಟ್ಟಿಲ್ಲ ಮತ್ತು ಇಡುವುದೂ ಇಲ್ಲ. ಮನುಷ್ಯನಲ್ಲಿ ಇರುವುದೆಲ್ಲವೂ ಅನಿಶ್ಚಿತವಾಗಿದೆ, ಮನುಷ್ಯನು ಮಾಡುವುದೆಲ್ಲ ವಿಫಲವಾಗುತ್ತದೆ. ನಿಮ್ಮ ಸತ್ಯ ಸಾರುವ ಕೆಲಸಕ್ಕಾಗಿ ನೀವು ನನ್ನನ್ನು ಆಯ್ಕೆ ಮಾಡಿಕೊಂಡಿದ್ದೀರಿ. ನನ್ನ ರಕ್ಷಣೆ, ನನ್ನ ಗುರಾಣಿ ಮತ್ತು ನನ್ನ ಬಲವಾದಂತಹ ಗೋಪುರವಾಗಿರುವ ನಿನ್ನ ಪ್ರೀತಿ ಪಾತ್ರ ಯೇಸು ಕ್ರಿಸ್ತನ ಸಲುವಾಗಿ ನೀನು ನನ್ನ ಪರವಾಗಿ ನಿಲ್ಲು ಎಂಬುದಾಗಿ ಮಾರ್ಟಿನ್ ಲೂಥರ್ ಆ ಒಂದು ಸಭೆಗೆ ಹೋಗುವುದಕ್ಕಿಂತ ಮೊದಲು ಪ್ರಾರ್ಥನೆ ಮಾಡಿಕೊಳ್ಳುವಂಥವನಾಗಿದ್ದಾನೆ. ನಂತರ ಲೂಥರ್ ತನ್ನ ಸ್ವಂತ ಶಕ್ತಿಯನ್ನು ನಂಬದಿರಬಹುದು ಮತ್ತು ದುರಹಂಕಾರದಿಂದ ಅಪಾಯಕ್ಕೆ ಗುರಿ ಮಾಡಿಕೊಳ್ಳಬಹುದು ಎಂದು ಹೇಳುವ ಮೂಲಕ ಸರ್ವಜ್ಞನಾದಂತಹ ದೇವದೂತನು ಲೂಥರ್ ತನ್ನ ಅಪಾಯವನ್ನು ಹತ್ತಿಕೊಳ್ಳಲು ಅವನಿಗೆ ಅನುಮತಿಸಿದ್ದಕ್ಕಂಥವನಾಗಿದ್ದಾನೆ. ಈ ಅನುಮತಿಯನ್ನು ಕಂಡಂತ ಮಾರ್ಟಿನ್ ಲೂಥರ್ ಆದಾಗಿಯೂ ವೈಯಕ್ತಿಕ ಯಾತನೆ, ಭಯ, ಚಿತ್ರಹಿಂಸೆ ಅಥವಾ ಸಾವಿನ ಭಯ ಇದು ತಕ್ಷಣವೇ ಸನಿಹರಹಿತವಾದಂತೆ ತೋರಲಿಲ್ಲ. ಅದು ಅವನನ್ನು ಅದರ ಭಯದಲ್ಲಿ ಮುಳುಗಿಸಲೂ ಇಲ್ಲ. ಅವನು ಬಿಕ್ಕಟ್ಟಿಗೆ ಸಿಲುಕಿ ಹಾಕಿಕೊಂಡಿದ್ದನು ಮತ್ತು ಅವನು ಎದುರಿಸಲು ತನ್ನ ಅಸಮರ್ಥನೆಯನ್ನು ಅವನು ಅನುಭವಿಸಿದನು. ಅವನ ದೌರ್ಬಲ್ಯದ ಮೂಲಕ ಸತ್ಯದ ಕಾರಣವು ನಷ್ಟವನ್ನು ಅನುಭವಿಸಬಹುದು, ತನ್ನ ಸುರಕ್ಷತೆಗಾಗಿ ಅಲ್ಲ, ಆದರೆ ಸುವಾರ್ತೆಯ ವಿಜಯಕ್ಕಾಗಿ ಅವನು ದೇವರೊಂದಿಗೆ ಹೋರಾಡಿದನು. ಇಸ್ರಾಯೇಲನಂತೆ ಆ ರಾತ್ರಿ ಹೋರಾಟದಲ್ಲಿ ಏಕಾಂತವಾಗಿ ನದಿಯ ಪಕ್ಕದಲ್ಲಿ ಅವನ ಆತ್ಮದಲ್ಲಿ ದುಃಖ ಮತ್ತು ಸಂಘರ್ಷವಿತ್ತು. ಇಸ್ರಾಯೇಲನಂತೆಯೇ ಅವನು ದೇವರೊಂದಿಗೆ ಹೋರಾಡಿ ಮೇಲುಗೈ ಸಾಧಿಸಿದನು. ಅವನ ಸಂಪೂರ್ಣ ಅಸಹಾಯಕತೆಯಲ್ಲಿ ಅವನ ನಂಬಿಕೆಯು ಬಲಶಾಲಿಯು ವಿವೇಚನೆಯು ಆದ ಕ್ರಿಸ್ತನನ್ನು ಹಾತುಕೊಂಡಿತ್ತು. ಅವನ ಆತ್ಮಕ್ಕೆ ಶಾಂತಿಯು ಮರಳಿತ್ತು ಮತ್ತು ಜನಾಂಗಗಳ ಆಡಳಿತಗಾರರ ಮುಂದೆ ದೇವರ ವಾಕ್ಯವನ್ನು ಉದ್ಧರಿಸಲು ಅವನು ಅನುಮತಿಸಲ್ಪಟ್ಟಾಗ ಅವನು ಸಂತೋಷಪಟ್ಟನು. ಪ್ರಿಯ ಕೇಳುಗರೆ, ಮಾರ್ಟಿನ್ ಲೂಥರ್ ಆತನು ಆ ಒಂದು ಸಭೆಗೆ ಹೋಗಿ ತನ್ನ ವಿಚಾರವನ್ನು ಮಂಡಿಸುವುದಕ್ಕಿಂತ ಮೊದಲು ಪ್ರಾರ್ಥನೆ ಮಾಡತಕ್ಕಂಥವನಾಗಿದ್ದಾನೆ. ಪ್ರಾರ್ಥನೆ ಮಾಡಿ ಹೇಗೆ ಅಂದು ಯಾಕೋಬನು ಒಂಟಿಯಾಗಿ ದೇವರ ಸಂಗ್ರಹ ಹೋರಾಡಿದನು, ಅದೇ ರೀತಿಯಾದಂಥ ಅನುಭವವನ್ನು ಮಾರ್ಟಿನ್ ಲೂಥರ್ ಸಹ ತನ್ನ ಜೀವಿತದಲ್ಲಿ ಹೋರಾಡಿ ಅವನು ಸಂತೋಷದಿಂದ ಆ ಒಂದು ಸಭೆಗೆ ಹೊರಡುವಂಥವನಾಗಿದ್ದಾನೆ. ಅಲ್ಲಿ ಹೋಗಿ ನಡೀತಕ್ಕಂಥ ಕಾರ್ಯ ಏನು ಅನ್ನುವಂಥದ್ದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಈಗ ಪ್ರಾರ್ಥನೆ ಮಾಡಿ ಮುಗಿಸೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೇ, ಅಪ್ಪ ಮಾರ್ಟಿನ್ ಲೂಥರ್ ಅಂದು ಭಯದಿಂದ ದುಃಖದಿಂದ ಏನಾಗ್ತಕ್ಕಂಥದ್ದಾಗಿದೆಯೋ ಅನ್ನುವ ರೀತಿಯಲ್ಲಿ ಸ್ವಾಮಿ ಅಂದು ಯಾಕೋಬನು ಹೇಗೆ ಹೋರಾಡಿದನು ಅದೇ ರೀತಿಯಾಗಿ ಪ್ರಾರ್ಥನೆಯಲ್ಲಿ ಹೋರಾಡಿದನು ಸ್ವಾಮಿ. ಅವನಿಗೆ ನೀ ಜೀವನ ಕೊಟ್ಟೆ ಸ್ವಾಮಿ. ಇವತ್ತಿನ ದಿನದಲ್ಲೂ ಸ್ವಾಮಿ ಅನೇಕ ನಿನ್ನ ಮಕ್ಕಳು ಅನೇಕರಿಗೆ ಸತ್ಯವನ್ನು ಯಾವ ರೀತಿಯಲ್ಲಿ ತಿಳಿಸಬೇಕು ಅನ್ನುವಂತಹ ಒಂದು ಭಯದಿಂದ ಒಂದು ಆತಂಕದಿಂದ ನಿನ್ನಲ್ಲಿ ಬೇಡುವಂಥವರಾಗಿದ್ದಾರೆ. ಆ ನಿಟ್ಟಿನಲ್ಲಿ ಸ್ವಾಮಿ ಅವರಿಗೆ ನೀನು ಧೈರ್ಯವನ್ನು ಕೊಡು, ಬಲವನ್ನು ಕೊಡು ಸ್ವಾಮಿ. ಆ ನಿಟ್ಟಿನಲ್ಲಿ ಅವರು ಸಹ ಎಲ್ಲರಿಗೂ ಸ್ವಾಮಿ ನಿನ್ನ ಸತ್ಯವನ್ನು ತಿಳಿಸುವ ಹಾಗೆ ಸಹಾಯ ಮಾಡು. ಅಂದು ಮಾರ್ಟಿನ್ ಲೂಥರ್ ಸಂಗಡ ಇದ್ದಂತಹ ದೇವರು ಇಂದು ಕೇಳುಗರ ಜೊತೆ ಇದ್ದು ನಿನ್ನ ಸತ್ಯವನ್ನು ಅನೇಕರಿಗೆ ತಿಳಿಸಲು ಸಹಾಯ ಮಾಡು ಸ್ವಾಮಿ. ವಿಶೇಷವಾಗಿ ಈ ಮಹಾ ಹೋರಾಟ ಅನ್ನುವಂಥ ಪುಸ್ತಕವನ್ನು ಓದುವಂಥ ಮಕ್ಕಳ ಹೃದಯದಲ್ಲಿ ನೀನು ಮಾತನಾಡು. ಈ ಹೋರಾಟದಲ್ಲಿ ಕ್ರಿಸ್ತನಿಗೋಸ್ಕರ ನಿಂತು ಜೀವನ ನೀಡುವಂಥ ಮಕ್ಕಳಾಗುವಾಗೆ ನೀನೇ ಮುನ್ನಡೆಸು, ಆಶೀರ್ವದಿಸು, ಬಲಪಡಿಸು ಎಂಬುದಾಗಿ ನಮಗಾಗಿ ನಮ್ಮ ಪಾಪಗಳಿಗಾಗಿ ಕಲ್ವಾರಿ ಸಿಲುಬೆಯಲ್ಲಿ ಪ್ರಾಣ ತ್ಯಾಗ ಮಾಡಿದಂತಹ ನಜರೇತಿನ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-33-2231 ಕ್ಕೆ ಸಂಪರ್ಕಿಸಬಹುದು ಅಥವಾ bible@awr.org ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannadarsamc@sudadventist.org kannadarsamc@sudadventist.org ಅಥವಾ 9901-6637-11 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.